ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ದಾವೀದ ಮತ್ತು ಬೆತ್ಷೆಬ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ದಾವೀದನು ಹೇಗೆ ಇಸ್ರಾಯೇಲಿನ ಅರಸನಾದನು ಎಂಬುದನ್ನು ನಾವು ನೋಡಿಕೊಂಡೆವು. ದಾವೀದನು ದೇವರ ವಾಕ್ಯವನ್ನು ಯಥಾರ್ಥವಾಗಿ ಹೃದಯದಲ್ಲಿಟ್ಟುಕೊಂಡಿದ್ದ ಒಬ್ಬ ಪ್ರಾಮಾಣಿಕವಾದ ಮತ್ತು ಕರುಣೆಯುಳ್ಳ ಅರಸನಾಗಿದ್ದ. ಹೀಗಿದ್ದರೂ ಈ ದಿನ ಕೇಳಿಸಿಕೊಳ್ಳುವುದಕ್ಕೆ ಸಂತೋಷಕರವಲ್ಲದ ದಾವಿದನ ಒಂದು ಸಂಗತಿಯನ್ನು ನಾವು ಓದುವುದಕ್ಕಿದ್ದೇವೆ. ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದ್ದ ಯಾವುದೋ ಒಂದನ್ನು ದಾವಿದನು ಮಾಡಿದ್ದನು. ಅವನು ತನ್ನ ನೆರೆಯವನ ಹೆಂಡತಿಯನ್ನು ಬಯಸಿ ಅವಳೊಂದಿಗೆ ವ್ಯಭಿಚಾರ ಮಾಡಿ ಅದನ್ನು ಮುಚ್ಚುವುದಕ್ಕೆ ಪ್ರಯತ್ನಿಸುವಲ್ಲಿ ಪಾಪದ ಮೇಲೆ ಪಾಪವನ್ನು ಕೂಡಿಸಿಕೊಂಡನು. ಇಂತಹ ಘೋರವಾದ ಕಥೆಯು ಪರಿಶುದ್ಧ ಗ್ರಂಥದಲ್ಲಿ ಯಾಕೆ ಕಂಡುಬಂದಿದೆ ಎಂದು ಕೆಲವರು ಹೇಳಬಹುದು. ವಾಕ್ಯವು ಹೀಗೆ ಹೇಳುತ್ತಾ ಈ ಪ್ರಶ್ನೆಗೆ ಉತ್ತರ ಕೊಡುತ್ತದೆ. ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ರೋಮ 15:4 ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶ ರೂಪವಾಗಿದೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. 1 ಕೊರಿಂಥ 10:11 ಪರಿಶುದ್ಧ ವಾಕ್ಯಗಳಲ್ಲಿ ದೇವರು ಪ್ರವಾದಿಗಳ ಪಾಪಗಳನ್ನು ಮುಚ್ಚಿಡಲಿಲ್ಲ, ಯಾಕೆಂದರೆ ದೇವರು ನಮಗೆ ಮೌಲ್ಯಾಧಾರಿತ ಪಾಠಗಳನ್ನು ಕಲಿಸುವುದಕ್ಕೆ ಬಯಸಿದನು. ಹಾಗಾದರೆ ಈಗ ಸಮುವೇಲನ 2 ಪುಸ್ತಕಕ್ಕೆ ಹಿಂದಿರುಗೋಣ ಮತ್ತು ದಾವೀದನು ಹೇಗೆ ಪಾಪದಲ್ಲಿ ಬಿದ್ದನೆಂಬುದನ್ನು ನೋಡಿಕೊಳ್ಳೋಣ. 11 ವಾಕ್ಯವು ಹೀಗೆ ಹೇಳುತ್ತದೆ: ಮರುವರುಷ ಅರಸರು ಯುದ್ದಕ್ಕೆ ಹೊರಡುವ ಸಮಯದಲ್ಲಿ ದಾವಿದನು ಯೋವಾಬನನ್ನು, ತನ್ನ ಸೇವಕರನ್ನು, ಎಲ್ಲಾ ಇಸ್ರಾಯೇಲರನ್ನು ಯುದ್ದಕ್ಕೆ ಕಳುಹಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತಗಳಲ್ಲಿ ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವಿದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹುಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಕೂಡಲೇ ದಾವಿದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಲು ಅವನು, ಆಕೆಯು ಎಲೀಯಾಮನ ಮಗಳು, ಹಿತ್ತಿಯನಾದ ಊರಿಯನ ಹೆಂಡತಿಯೂ ಆಗಿರುವ ಬೆತ್ಷೆಬೆಯಲ್ಲವೋ ಎಂದು ಉತ್ತರ ಕೊಟ್ಟನು. ಆಗ ದಾವಿದನು ಆಗಲೇ ಋತುಸ್ನಾನ ಮಾಡಿಕೊಂಡಿದ್ದ ಆಕೆಯನ್ನು ದೂತರ ಮುಖಾಂತರವಾಗಿ ಕರೆ ಕಳುಹಿಸಿದನು. ಆಕೆಯು ಬರಲು ಆಕೆಯನ್ನು ಕೂಡಿದನು. ಅನಂತರ ಆಕೆಯು ತನ್ನ ಮನೆಗೆ ಹೋದಳು. ಆಕೆಯು ತಾನು ಗರ್ಭಧರಿಸಿದ್ದು ಗೊತ್ತಾದಾಗ ದಾವಿದನಿಗೆ ವರ್ತಮಾನ ಕಳುಹಿಸಿದಳು. 2 ಸಮುವೇಲ 11:1-5. ಮುಂದೆ ದಾವಿದನು ತನ್ನ ಪಾಪವನ್ನು ಮುಚ್ಚುವುದಕ್ಕೆ ಹೇಗೆ ಪ್ರಯತ್ನಿಸಿದನೆಂಬುದನ್ನು ವಾಕ್ಯವು ವಿವರಿಸುತ್ತದೆ. ಬೆತ್ಷೆಬಳು ಗರ್ಭಧರಿಸುವುದನ್ನು ಕೇಳಿದ ದಾವಿದನು ತನ್ನ ಸೇನಾಪತಿಯಾದ ಯೋವಾಬನಿಗೆ ಬೆತ್ಷೆಬಳ ಗಂಡನಾದ ಊರಿಯನನ್ನು ತನ್ನ ಬಳಿಗೆ ಕಳುಹಿಸುವಂತೆ ಆಜ್ಞಾಪಿಸಿದನು. ಊರಿಯನು ಇಸ್ರಾಯೇಲ್ ಸೈನ್ಯದಲ್ಲಿ ಒಬ್ಬ ಪರಾಕ್ರಮಿ ಮನುಷ್ಯನಾಗಿದ್ದನು. ಯೋವಾಬನು ಊರಿಯನನ್ನು ದಾವಿದನ ಬಳಿಗೆ ಕಳುಹಿಸಿದನು. ಊರಿಯನು ಬಂದಾಗ ದಾವಿದನು ಯೋವಾಬನು ಸೈನ್ಯದವರು ಹೇಗಿರುತ್ತಾರೆ, ಯುದ್ಧವು ಹೇಗೆ ನಡೆದಿದೆ ಎಂದು ವಿಚಾರಿಸಿದ ನಂತರ ಅವನಿಗೆ ಮನೆಗೆ ಹೋಗಿ ಕೈಕಾಲು ತೊಳೆದುಕೋ ಎಂದು ಹೇಳಿದನು. ಊರಿಯನು ಅರಮನೆಯಿಂದ ಹೊರಟ ಕೂಡಲೇ ಅವನ ಹಿಂದೆಯೇ ಅರಸನ ಭೋಜನ ಪದಾರ್ಥಗಳು ಹೋದವು. ಆದರೆ ಊರಿಯನು ತನ್ನ ಮನೆಗೆ ಹೋಗದೆ ಅರಸನ ಸೇವಕರೊಡನೆ ಅರಮನೆಯ ಬಾಗಿಲಲ್ಲೇ ಮಲಗಿಕೊಂಡನು. ಊರಿಯನು ತನ್ನ ಮನೆಗೆ ಹೋಗಲಿಲ್ಲ ಎಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಇವನು ಅವನಿಗೆ, ನೀನು ಪ್ರಯಾಣ ಮಾಡಿಕೊಂಡು ಬಂದಿಯಲ್ಲ, ಯಾಕೆ ಮನೆಗೆ ಹೋಗಲಿಲ್ಲ ಅಂದನು. ಅದಕ್ಕೆ ಊರಿಯನು, ಒಡಂಬಡಿಕೆಯ ಮಂಜೂಷವು ಇಸ್ರಾಯೇಲರು ಯಹೂದ್ಯರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ, ನನ್ನ ಒಡೆಯನಾದ ಯೋವಾಬನು ಅವನ ಸೇವಕರು ಬಯಲಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ, ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ, ನಿನ್ನಾಣೆ ನಾನು ಇಂಥದನ್ನು ಮಾಡುವುದೇ ಇಲ್ಲ ಎಂದು ಉತ್ತರ ಕೊಟ್ಟನು. ಆಗ ದಾವಿದನು ಅವನಿಗೆ, ನೀನು ಈ ಹೊತ್ತು ಇಲ್ಲೇ ಇರು, ನಾಳೆ ನಿನ್ನನ್ನು ಕಳುಹಿಸುತ್ತೇನೆ ಎಂದು ಆಜ್ಞಾಪಿಸಿದನು. ಆದ್ದರಿಂದ ಊರಿಯನು ಆ ದಿನ ಎರುಸಲೇಮಿನಲ್ಲೇ ಇದ್ದನು. ಮರುದಿನ ಬೆಳಗ್ಗೆ ದಾವಿದನು ಯೋವಾಬನಿಗೆ ಒಂದು ಪತ್ರವನ್ನು ಬರೆದು ಅದನ್ನು ಊರಿಯನ ಕೈಯಲ್ಲಿ ಕಳುಹಿಸಿದನು. ಅದರಲ್ಲಿದ್ದೇನೆಂದರೆ, ಊರಿಯನು ಗಾಯ ಹೊಂದಿ ಸಾಯುವಂತೆ ಅವನನ್ನು ಘೋರ ಯುದ್ಧ ನಡೆಯುತ್ತಿರುವ ಕಡೆಗೆ ಮುಂಭಾಗದಲ್ಲಿ ನಿಲ್ಲಿಸಿ ನೀವು ಹಿಂದಕ್ಕೆ ಸರಿದುಕೊಳ್ಳಿರಿ ಎಂಬುದೇ. ಯೋವಾಬನು ಪಟ್ಟಣಕ್ಕೆ ಮುತ್ತಿಗೆ ಹಾಕುವಾಗ ಶೂರರಾದ ಶತ್ರು ಸೈನಿಕರೆಲ್ಲರೂ ಇರುತ್ತಾರೆಂದು ಗೊತ್ತು ಮಾಡಿಕೊಂಡು ಊರಿಯನನ್ನು ಅಲ್ಲಿ ನಿಲ್ಲಿಸಿದನು. ಆ ಊರಿನ ಜನರು ಹೊರಗೆ ಬಂದು ಯೋವಾಬನೊಡನೆ ಕಾದಿದಾಗ ದಾವಿದನ ಸೇವಕರಲ್ಲಿ ಕೆಲವರು ಸತ್ತರು. ಹಿತ್ತಿಯನಾದ ಊರಿಯನು ಮಡಿದನು. ಅನಂತರ ಯೋವಾಬನು ಒಬ್ಬ ದೂತನನ್ನು ಕರೆದು ಅವನಿಗೆ, ನೀನು ಹೋಗಿ ದಾವಿದನಿಗೆ ಯುದ್ಧ ವರ್ತಮಾನವನ್ನೆಲ್ಲಾ ತಿಳಿಸು, ಮತ್ತು ಹಿತ್ತಿಯನಾದ ನಿನ್ನ ಸೇವಕ ಊರಿಯನು ಮೃತಿ ಹೊಂದಿದ್ದಾನೆಂದು ಹೇಳು ಅಂದನು. ಊರಿಯನ ಮರಣವಾರ್ತೆಯನ್ನು ಅವನ ಹೆಂಡತಿಯು ಕೇಳಿ ಗಂಡನಿಗೋಸ್ಕರ ಗೋಳಾಡಿದಳು. ದುಃಖ ಕಾಲ ತೀರಿದ ನಂತರ ದಾವಿದನು ಆಕೆಯನ್ನು ತನ್ನ ಮನೆಗೆ ಕರೆತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆಕೆಯು ಅವನಿಂದ ಒಬ್ಬ ಮಗನನ್ನು ಹೆತ್ತಳು. ದಾವಿದನ ಈ ಕೃತ್ಯವು ಯಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿತ್ತು. ಯಹೋವನು ನಾತಾನನನ್ನು ದಾವಿದನ ಬಳಿಗೆ ಕಳುಹಿಸಿದನು. ಅವನು ಇವನ ಹತ್ತಿರ ಬಂದು ಹೇಳಿದ್ದೇನೆಂದರೆ, ಒಂದು ಊರಲ್ಲಿ ಇಬ್ಬರು ಮನುಷ್ಯರಿದ್ದರು. ಒಬ್ಬನು ಐಶ್ವರ್ಯವಂತನು, ಇನ್ನೊಬ್ಬನು ಬಡವನು. ಐಶ್ವರ್ಯವಂತನಿಗೆ ಬಹಳ ಕುರಿದನಗಳಿದ್ದವು, ಬಡವನಿಗೆ ಒಂದು ಕುರಿಮರಿಯ ಹೊರತು ಬೇರೇನೂ ಇರಲಿಲ್ಲ. ಅವನು ಅದನ್ನು ಕೊಂಡುಕೊಂಡು ಸಾಕುತ್ತಿದ್ದನು. ಅದು ದೊಡ್ಡದಾಗುವವರೆಗೆ ಮಗಳಂತೆ ಅವನ ಸಂಗಡಲೂ ಅವನ ಮಕ್ಕಳ ಸಂಗಡಲೂ ಇದ್ದುಕೊಂಡು ಅವನೊಡನೆ ರೊಟ್ಟಿ ತಿನ್ನುತ್ತಾ ಅವನ ಪಾತ್ರೆಯಲ್ಲೇ ನೀರು ಕುಡಿಯುತ್ತಾ ಇತ್ತು. ಅವನ ಎದೆಯ ಮೇಲೆಯೇ ಒರಗಿಕೊಂಡು ನಿದ್ರೆ ಮಾಡುತ್ತಿತ್ತು. ಒಂದು ದಿವಸ ಐಶ್ವರ್ಯವಂತನ ಮನೆಗೆ ಒಬ್ಬ ಪ್ರಯಾಣಿಕನು ಬಂದನು. ಆಗ ಐಶ್ವರ್ಯವಂತನು ತನ್ನ ಕುರಿದನಗಳಿಂದ ಏನೂ ತೆಗೆದುಕೊಳ್ಳ ಮನಸ್ಸಿಲ್ಲದೆ ಆ ಬಡವನ ಕುರಿಮರಿಯನ್ನು ಹಿಡಿದು ಅತಿಥಿಗೋಸ್ಕರ ಅಡಿಗೆ ಮಾಡಿಸಿದನು. ಇದನ್ನು ಕೇಳಿ ದಾವಿದನು ಆ ಮನುಷ್ಯನ ಮೇಲೆ ಕೋಪಗೊಂಡು ನಾತಾನನಿಗೆ, ಯಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಅವನು ಕರುಣೆಯಿಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ ನಾಲ್ಕರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ಆಗ ನಾತಾನನು ದಾವಿದನನ್ನು ನೋಡಿ, ಆ ಮನುಷ್ಯನು ನೀನೆ. ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ಹೇಳುವುದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದೆನು. ಅವನ ಹೆಂಡತಿಯರನ್ನು ನಿನ್ನ ಮಗ್ಗಿಲಿಗೆ ಕೊಟ್ಟೆನು. ಇಸ್ರಾಯೇಲ್ ಮತ್ತು ಯಹೂದ ಕುಲಗಳನ್ನು ನಿನಗೆ ವಶಪಡಿಸಿದೆನು. ಇದು ಸಾಕಾಗಿರದಿದ್ದರೆ ನಾನು ನಿನಗೆ ಇನ್ನೂ ಬೇಕಾದದನ್ನು ಕೊಡುತ್ತಿದ್ದೆನು. ಹೀಗಿರಲು ನೀನು ಯಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡಿದ್ದೇನು? ನೀನು ಹಿತ್ತಿಯನಾದ ಊರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿ. ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದ್ದರಿಂದ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಯಹೋವನಾದ ನನ್ನ ಮಾತನ್ನು ಕೇಳು. ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟಾಗುವಂತೆ ಮಾಡುವೆನು. ನಿನ್ನ ಹೆಂಡತಿಯರನ್ನು ತೆಗೆದು ನಿನ್ನೆದುರಿನಲ್ಲಿಯೇ ಇನ್ನೊಬ್ಬನಿಗೆ ಕೊಡುವೆನು. ಅವನು ಹಗಲಿನಲ್ಲಿಯೇ ಅವರ ಕೂಡ ಮಲಗುವನು. ನೀನು ಅದನ್ನು ಗುಪ್ತವಾಗಿ ಮಾಡಿದೆ. ನಾನು ಹೇಳುವ ಮಾತಾದರೂ ಎಲ್ಲಾ ಇಸ್ರಾಯೇಲರ ಮುಂದೆ ಪ್ರಕಟವಾಗಿ ನೆರವೇರುವುದು ಎಂಬುದೇ ಅಂದನು. ಆಗ ದಾವಿದನು ನಾತಾನನಿಗೆ, ನಾನು ಯಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಆದರೂ ನೀನು ಈ ಕೃತ್ಯದಿಂದ ಯಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ಮುಂಬರುವ ಅಧ್ಯಾಯಗಳಲ್ಲಿ ದಾವಿದನ ಪಾಪವು ಅವನ ಕುಟುಂಬದೊಳಗೆ ಅನೇಕ ದುರಂತಗಳನ್ನು ಮತ್ತು ದೊಡ್ಡ ಸಮಸ್ಯೆಗಳನ್ನು ಹೇಗೆ ಉಂಟು ಮಾಡಿತು ಎಂಬುದನ್ನು ವಾಕ್ಯಗಳು ನಮಗೆ ತೋರಿಸಿಕೊಡುತ್ತದೆ. ಆದರೆ ದೇವರ ವಾಕ್ಯವು, ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಎಂದು ಸಹ ಹೇಳುತ್ತದೆ. ಹಾಗಾಗಿ ಈ ದಿನದ ಉಳಿದಿರುವ ಸಮಯದಲ್ಲಿ ದೇವರು ದಾವಿದನಿಗೆ ತನ್ನ ಕೃಪೆಯನ್ನು ತೋರಿಸಿ ಅವನ ಪಾಪಗಳನ್ನೆಲ್ಲ ಹೇಗೆ ಕ್ಷಮಿಸಿದನೆಂಬುದನ್ನು ನಾವು ನೋಡುತ್ತೇವೆ. ದಾವಿದನ ಪಾಪಗಳನ್ನು ದೇವರು ಯಾಕೆ ಕ್ಷಮಿಸಿದನು? ಆ ಮನುಷ್ಯನು ನೀನೇ ಎಂದು ನಾತಾನನು ದಾವಿದನಿಗೆ ಹೇಳಿದಾಗ ದಾವಿದನು ಹೇಗೆ ಪ್ರತಿಕ್ರಿಯಿಸಿದನೆಂಬುದನ್ನು ನೀವು ಕೇಳಿಸಿಕೊಂಡಿರೋ. ದೇವರ ಪ್ರವಾದಿಯಾದ ನಾತಾನನು ಇಸ್ರಾಯೇಲಿನ ದೊಡ್ಡ ಅರಸನಿಗೆ ಅಂತಹ ಸಂಗತಿಯನ್ನು ಹೇಳುವುದಕ್ಕೆ ಬಹಳ ಧೈರ್ಯವುಳ್ಳವನಾಗಿದ್ದನು. ದಾವಿದನು ನಾತಾನನಿಗೆ ಹೇಗೆ ಉತ್ತರಿಸಿದನು? ಅವನು ನಾತಾನನನ್ನು ಸೆರೆಮನೆಯಲ್ಲಿ ಕೂಡಿ ಹಾಕಿದನು, ಅಥವಾ ಅನೇಕ ರಾಜರುಗಳು ಮಾಡುವ ಹಾಗೆ ಅವನನ್ನು ಗಲ್ಲಿಗೇರಿಸಿದನು? ಇಲ್ಲ, ಅವನು ಹಾಗೆ ಮಾಡಲಿಲ್ಲ. ದಾವಿದನು ಇದು ದೇವರ ಚಿತ್ತದಿಂದಾಯಿತು ಎಂದು ಹೇಳುತ್ತಾ ತನ್ನ ಪಾಪಗಳನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದನು, ಅಥವಾ ದೇವರು ಒಳ್ಳೆಯವನು, ನನ್ನ ಒಳ್ಳೆಯ ಕಾರ್ಯಗಳ ನಿಮಿತ್ತದಿಂದ ನನ್ನ ಕೆಟ್ಟ ಕೆಲಸಗಳನ್ನು ಅಳಿಸಿ ಹಾಕಿರಬಹುದು. ಈ ರೀತಿಯಲ್ಲಿ ದಾವಿದನು ನಾತಾನನಿಗೆ ಉತ್ತರಿಸಿದನು? ಇಲ್ಲ, ದಾವಿದನು ಹಾಗೆ ಮಾಡಲಿಲ್ಲ. ಹಾಗಾದರೆ ದಾವಿದನು ಹೇಗೆ ಪ್ರತಿಕ್ರಿಯಿಸಿದನು? ದಾವಿದನು, ನಾನು ಪಾಪ ಮಾಡಿದ್ದೇನೆ, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ದಾವಿದನು ದೇವರ ಮುಂದೆ ತನ್ನ ಪಾಪವನ್ನು ಹೇಗೆ ಅರಿಕೆ ಮಾಡಿಕೊಂಡನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ, ದಾವಿದನು ಬೆತ್ಷೆಬಳೊಂದಿಗೆ ಮಾಡಿದ ಪಾಪಕ್ಕಾಗಿ ಪ್ರವಾದಿಯಾದ ನಾತಾನನು ಗದರಿಸಿದ ನಂತರ ದಾವಿದನು ಕೀರ್ತನೆಗಳಲ್ಲಿ ಬರೆದಿರುವುದನ್ನು ನಾವು ಓದಬೇಕು. 51ನೆಯ ಕೀರ್ತನೆಯಲ್ಲಿ ದಾವಿದನು ಹೀಗೆ ಹೇಳಿದ್ದಾನೆ: ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿಯೆಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೇ, ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವು, ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಈ ಸೋಪ್ ಗಿಡದ ಬಲಿನಿಂದ ನೀರನ್ನು ಚುಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಕೀರ್ತನೆ 51:1-7, 10-17 ವಚನ. ಈ ರೀತಿಯಲ್ಲಿ ದಾವಿದನು ಪಶ್ಚಾತ್ತಾಪಪಟ್ಟನು. ತನ್ನ ಪಾಪದ ನಿಮಿತ್ತವಾಗಿ ದಾವಿದನು ಬಹಳವಾಗಿ ಗೋಳಾಡಿದನು. ಅವನು ದೇವರ ಮುಂದೆ ಒಡೆದು ಹೋದ ಮತ್ತು ಜಜ್ಜಿ ಹೋದ ಹೃದಯವುಳ್ಳವನಾಗಿದ್ದನು. ಧಾರ್ಮಿಕ ವ್ಯಕ್ತಿಗಳು ಆದರೆ ಪ್ರತಿದಿನ ಪಾಪವನ್ನು ಮುಂದುವರಿಸುವಂತಹ ಜನರ ಹಾಗೆ ದಾವಿದನಿರಲಿಲ್ಲ. ನಿಜವಾಗಿಯೂ ದಾವಿದನು ಪಾಪದ ಗುಂಡಿಯಲ್ಲಿ ಬಿದ್ದಿದ್ದನು. ಆದರೆ ಅವನು ಅದರಲ್ಲಿಯೇ ವಾಸಿಸಲಿಲ್ಲ. ಯಾಕೆಂದರೆ ದಾವಿದನು ದೇವರನ್ನು ಪ್ರೀತಿಸಿದ್ದನು ಮತ್ತು ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೇ ಇಲ್ಲ ಎನ್ನುವುದನ್ನು ಕೂಡ ಅವನು ತಿಳಿದಿದ್ದನು. ಹಾಗಾದರೆ ದಾವಿದನು ಪಶ್ಚಾತ್ತಾಪಪಟ್ಟ ನಂತರ ಪ್ರವಾದಿಯಾದ ನಾತಾನನ ಬಾಯಿಂದ ದೇವರು ಅವನಿಗೆ ಏನೆಂದು ಹೇಳಿದನು? ಹೋಗಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡು, ಆಗ ನಾನು ನಿನ್ನ ಪಾಪಗಳನ್ನು ಅಳಿಸಿ ಹಾಕುತ್ತೇನೆ ಎಂದು ದೇವರು ಹೇಳಿದನು? ಇಲ್ಲ, ದೇವರು ಹಾಗೆ ಹೇಳಲಿಲ್ಲ. ನಾತಾನನು ಅವನಿಗೆ, ಕರ್ತನು ನಿನ್ನ ಪಾಪವನ್ನು ತೆಗೆದುಹಾಕಿದ್ದಾನೆ, ನೀನು ಸಾಯುವುದಿಲ್ಲ ಎಂದು ಹೇಳಿದನು. ಇದಾದ ನಂತರ ದಾವಿದನು ಕೀರ್ತನೆಗಳಲ್ಲಿ ತನ್ನ ಸ್ವಂತ ಕಾರ್ಯಗಳ ಹೊರತಾಗಿ ದೇವರಿಂದ ಕ್ಷಮಾಪಣೆಯನ್ನು ಹೊಂದಿಕೊಂಡ ಮನುಷ್ಯನ ಧನ್ಯತೆಯನ್ನು ವಿವರಿಸುತ್ತಾ ದಾವಿದನು ಹೀಗೆ ಹೇಳುತ್ತಾನೆ: ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಕೀರ್ತನೆ 32:1-2 Romans 4:7-8 ಹೌದು, ದೇವರು ದಾವಿದನನ್ನು ಕ್ಷಮಿಸಿದನು ಮತ್ತು ಅವನನ್ನು ನೀತಿವಂತನೆಂದು ತೀರ್ಮಾನ ಮಾಡಿದನು. ಆದರೆ ದಾವಿದನ ಪಾಪವು ಉಂಟು ಮಾಡಿದ್ದ ದುರಂತಗಳನ್ನು ದೇವರು ನಿವಾರಿಸಿದನು ಎಂದು ಇದರ ಅರ್ಥವಲ್ಲ. ಆದರೆ ನ್ಯಾಯ ತೀರ್ಪಿನ ದಿನದಲ್ಲಿ ದಾವಿದನ ಪಾಪಗಳನ್ನು ದೇವರು ನೆನಪು ಮಾಡಿಕೊಳ್ಳುವುದಿಲ್ಲ ಎಂದು ಇದರ ಅರ್ಥ. ಆತನು ತನ್ನ ಪುಸ್ತಕದಲ್ಲಿ ಅವುಗಳನ್ನು ಅಳಿಸಿ ಹಾಕಿದ್ದಾನೆ. ಅದನ್ನು ಮಾಡುವುದಕ್ಕೆ ದೇವರಿಗೆ ಹೇಗೆ ಸಾಧ್ಯ? ದೇವರು ಒಬ್ಬ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದಾಗ್ಯೂ ದಾವಿದನ ಪಾಪಗಳನ್ನೆಲ್ಲ ಆತನು ಹೇಗೆ ಕ್ಷಮಿಸುವುದಕ್ಕೆ ಸಾಧ್ಯವಾಯಿತು? ದಾವಿದನು ಮಾಡಿದ್ದ ಎಲ್ಲ ಕೆಟ್ಟ ಕೆಲಸಗಳ ಹಾಗೆ ದೇವರು ಇದನ್ನು ಸುಮ್ಮನೆ ಮರೆತು ಬಿಟ್ಟನು? ಇಲ್ಲ, ದೇವರು ಒಬ್ಬ ನೀತಿಯುಳ್ಳ ನ್ಯಾಯಾಧಿಪತಿ ಮತ್ತು ಆತನು ಆದಾಮನ ಮಕ್ಕಳ ಪಾಪಗಳಿಗೆ ಸುಮ್ಮನೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವನಲ್ಲ. ಸರಿ, ಹಾಗಾದರೆ ದೇವರು ತನ್ನ ನೀತಿಯನ್ನು ಇನ್ನೂ ನಿಭಾಯಿಸುತ್ತಾ ದಾವಿದನನ್ನು ಹೇಗೆ ಕ್ಷಮಿಸಿದನು? ದಾವಿದನು ತನ್ನ ಪಾಪವನ್ನು ಗುರುತಿಸಿಕೊಂಡ ನಂತರ ಅವನು ದೇವರಿಗೆ ಏನೆಂದು ಪ್ರಾರ್ಥಿಸಿದನೆಂಬುದು ನಿಮಗೆ ಜ್ಞಾಪಕವಿದೆಯಾ? ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು, ಈ ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮ್ಮಿಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು, ನನ್ನನ್ನು ತೊಳೆಯಾಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು ಎಂದು ಪ್ರಾರ್ಥಿಸಿದನು. ಯಜ್ಞ ಪಶುವಿನ ರಕ್ತವನ್ನು ಚಿಮ್ಮಿಕಿಸುವುದಕ್ಕೆ ಈ ಸೋಪ್ ಗಿಡದ ಕೊಂಬನ್ನು ಉಪಯೋಗಿಸುವಂತೆ ದೇವರು ಇಸ್ರಾಯೇಲರಿಗೆ ಆಜ್ಞಾಪಿಸಿದ್ದನು. ಚುಮುಕಿಸಲ್ಪಟ್ಟ ರಕ್ತವು ಸ್ವ ಇಚ್ಛೆಯಿಂದ ಮರಣ ಹೊಂದಿ ಪಾಪಗಳ ಸಂಬಳದ ಹಾಗೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ಬರಲಿರುವ ವಿಮೋಚಕನ ಮಹತ್ವದ ತ್ಯಾಗದ ನಿದರ್ಶನವಾಗಿದೆ. ದಾವಿದನು ಬರಲಿರುವ ವಿಮೋಚಕನ ಕಾರ್ಯದಿಂದ ತನ್ನನ್ನು ಶುದ್ಧಗೊಳಿಸುವುದಕ್ಕೆ ದೇವರಲ್ಲಿದ್ದ ಶಕ್ತಿಯನ್ನು ನಂಬಿ ಪಾಪದಿಂದ ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪಪಟ್ಟದ್ದರಿಂದ ದೇವರು ಅವನನ್ನು ಕ್ಷಮಿಸುವುದಕ್ಕೆ ಸಾಧ್ಯವಾಯಿತು. ದಾವಿದನು ಈ ರೀತಿಯ ಒಂದು ಪ್ರಾರ್ಥನೆಯನ್ನು ದೇವರಿಗೆ ಸಮರ್ಪಿಸುವುದಕ್ಕೆ ಶಕ್ತನಾದನು. ಓ ದೇವರೇ, ನನ್ನ ಪಾಪದ ಸಂಬಂಧವಾಗಿ ನಾನು ದುಃಖಿಸುತ್ತಿದ್ದೇನೆ ಮತ್ತು ನನ್ನನ್ನು ಕ್ಷಮಿಸು ಎಂದು ನಿನ್ನನ್ನು ಕೇಳುತ್ತಿದ್ದೇನೆ. ನನ್ನ ಪಾಪಗಳನ್ನು ನೀನು ಕ್ಷಮಿಸುತ್ತೀ ಎಂದು ನನಗೆ ಗೊತ್ತು, ಯಾಕೆಂದರೆ ಒಂದು ದಿನ ಪಾಪವಿಲ್ಲದ ಒಬ್ಬನನ್ನು ಅಂದರೆ ವಿಮೋಚಕನನ್ನು ಕಳಿಸುತ್ತಿ ಆತನು ತಾನೇ ಒಂದು ಸಲ ಎಂದೆಂದಿಗೂ ನನ್ನ ಪಾಪಕ್ಕಾಗಿ ಶಿಕ್ಷೆಯನ್ನು ತಾಳಿಕೊಳ್ಳುವನಾಗಿದ್ದಾನೆ. ಆದ್ದರಿಂದ ಕರ್ತನೇ, ಪಾಪಿಯಾದ ನನ್ನನ್ನು ಕರುಣಿಸು, ಪರಿಶುದ್ಧ ವಿಮೋಚಕನ ರಕ್ತದಿಂದ ನನ್ನನ್ನು ತೊಳೆ, ಆಗ ನಾನು ಸಂಪೂರ್ಣವಾಗಿ ಶುದ್ಧನಾಗುತ್ತೇನೆ. ದೇವರು ತನ್ನ ಕೃಪೆಯಲ್ಲಿ ದಾವಿದನ ಎಲ್ಲ ಪಾಪಗಳನ್ನು ಕ್ಷಮಿಸಿದನು. ದೇವರು ದಾವಿದನ ಹೃದಯವನ್ನು ಶುದ್ಧಪಡಿಸಿ ಅವನು ನೀತಿವಂತನೆಂದು ತೀರ್ಪು ಮಾಡಿದನು. ಹೌದು, ಆತನು ಹಾಗೆ ಮಾಡಿದನು. ಯಾವ ಆಧಾರದ ಮೇಲೆ ದೇವರು ಇದನ್ನು ಮಾಡಿದನು? ದೇವರು ದಾವಿದನನ್ನು ಕ್ಷಮಿಸಿದ್ದೇಕೆಂದರೆ ದಾವಿದನು ದೇವರ ಮುಂದೆ ತನ್ನ ಪಾಪದ ಸ್ಥಿತಿಯನ್ನು ಅರಿಕೆ ಮಾಡಿಕೊಂಡು ಪಾಪದ ಶಿಕ್ಷೆಯನ್ನು ಹೊತ್ತುಕೊಳ್ಳುವುದಕ್ಕೆ ಬರಲಿಕ್ಕಿದ್ದ ವಿಮೋಚಕನಿಗೆ ಸಂಬಂಧಿಸಿದ ದೇವರು ಮಾಡಿದ್ದ ವಾಗ್ದಾನವನ್ನು ನಂಬಿದ್ದನು. ದೇವರ ವಾಗ್ದಾನಗಳಲ್ಲಿ ಆತನು ಹೊಂದಿದ್ದ ನಂಬಿಕೆಯು ಅವನು ಉಲ್ಲಾಸದಿಂದ ಅದನ್ನು ಕೀರ್ತನೆಯಲ್ಲಿ ಬರೆಯುವುದಕ್ಕೆ ಕಾರಣವಾಯಿತು. ಅದೇನೆಂದರೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯಹೋವನು ಯಾವ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಅವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಕೀರ್ತನೆ 32:1-2. ಸ್ನೇಹಿತರೆ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ನಮ್ಮ ಮುಂದಿನ ಎರಡು ಪಾಠಗಳಲ್ಲಿ ದೇವರ ಚಿತ್ತವಿದ್ದರೆ ದೇವರು ನಮ್ಮ ಪಾಪಗಳನ್ನು ಎಂದೆಂದಿಗೂ ಕ್ಷಮಿಸುವುದಕ್ಕಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವಂತಹ ವಿಮೋಚಕನನ್ನು ಕುರಿತು ಪ್ರವಾದಿಯಾದ ದಾವಿದನು ಏನು ಸಾಕ್ಷಿ ಹೇಳಿದನೆಂಬುದನ್ನು ನೋಡುವುದಕ್ಕೆ ಕೀರ್ತನೆಗಳ ಪುಸ್ತಕವನ್ನು ನಾವು ನೋಡಿಕೊಳ್ಳಲಿದ್ದೇವೆ. ದೇವರ ಆಶೀರ್ವಾದಗಳಲ್ಲಿ ಒಂದು ಮಹತ್ವವುಳ್ಳ ಆಶೀರ್ವಾದದ ಕುರಿತು ದಾವಿದನು ಕೀರ್ತನೆಗಳಲ್ಲಿ ಬರೆಯದಿರುವಂತಹ ಈ ವಚನದ ಕುರಿತು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.